ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ, ದಿ ವಾಯ್ಸ್ ಆಫ್ ಹೋಪ್. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663 111 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವರ ಮುದ್ರೆ ಮತ್ತು ಮೃಗದ ಗುರುತು ಭಾಗ 6. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮುದ್ರೆ ಮತ್ತು ಮೃಗದ ಗುರುತು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವು ಅನೇಕ ವಿಚಾರಗಳನ್ನು ಕಲಿತುಕೊಂಡು ಬರುವವರಾಗಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ದೇವರ ಮುದ್ರೆ ಅಂದರೆ ಏನು, ದೇವರ ಮುದ್ರೆ ಅಂದರೆ ಅದು ಎದ್ದು ಕಾಣುವ ರೀತಿಯಲ್ಲಿ ಯಾವ ಗುರುತು ಅಲ್ಲ, ನಂಬಿಕೆಯಲ್ಲಿ ಅಚಲರಾಗದಂತೆ ಬೌದ್ಧಿಕವಾಗಿ ಮತ್ತು ಆತ್ಮಿಕವಾಗಿ ಸತ್ಯದಲ್ಲಿ ಭದ್ರವಾಗಿ ನೆಲೆಯೂರುವುದೇ ದೇವರ ಮುದ್ರೆ ಆಗಿದೆ ಎಂಬುದಾಗಿ. ಅದರಲ್ಲೂ ಸಹ ವಿಶೇಷವಾಗಿ ದೇವರ ಆಜ್ಞೆಗಳಿಗೆ ಸಂಪೂರ್ಣವಾಗಿ ವಿಧೇಯರಾಗುವುದೇ ದೇವರ ಮುದ್ರೆ ಎಂಬುದಾಗಿ ನಾವು ನೋಡಿದೆವು. ವಿಶೇಷವಾಗಿ ಕೊನೆಯ ಕಾಲದಲ್ಲಿ ದೇವರ ಮುದ್ರೆ ಯಾವುದೆಂದರೆ ಅದು ಲೋಕ ಮರೆತಿರ್ತಕ್ಕಂತಹ ಸಬ್ಬತ್ತಿನ ಅಂದರೆ ದೇವರ ಆಜ್ಞೆಗಳಲ್ಲಿ 4ನೇ ಆಜ್ಞೆ ತಿಳಿಸುವಂತೆ ಸಬ್ಬತ್ ದಿನವನ್ನು ಪರಿಶುದ್ಧವಾಗಿ ಆಚರಿಸಲು ನೆನಪು ಮಾಡಿಕೊ ಎಂಬುದಾಗಿ ಹೇಳಿರುವಂತಹ ಆಜ್ಞೆ ಕೊನೆಯ ಕಾಲದಲ್ಲಿ ಅದು ಮುದ್ರೆ ಆಗಿದೆ ಅನ್ನುವಂತಹ ವಿಚಾರವಾಗಿ ನಾವು ನೋಡಿದೆವು. ಈ ಒಂದು ಆಜ್ಞೆಯನ್ನು ದೇವರು ಸೃಷ್ಟಿಯಲ್ಲೇ ಆದಾಮ ಮತ್ತು ಹವಳಿಗೆ ನೀಡಿದನು. ಅಂದರೆ ಈ ಸಬ್ಬತ್ ದಿನ ಸೃಷ್ಟಿಗೆ ಗುರುತಾಗಿ ದೇವರು ನೀಡಿದನು. ಆ ನಿಮಿತ್ತವಾಗಿ ಇದು ಸಬ್ಬತ್ತು ವಿಶೇಷವಾದಂತಹ ಗುರುತಾಗಿದೆ ದೇವರ ಜನರಿಗೂ ಮತ್ತು ಆತನ ಮಕ್ಕಳಿಗೂ. ಹೇಗೆ ಇಸ್ರಾಯೇಲ್ ಜನರು ಐಗುಪ್ತವನ್ನು ಬಿಟ್ಟು ಬರಬೇಕಾದಂತಹ ಸಂದರ್ಭದಲ್ಲಿ ಆ ಕುರಿಯ ರಕ್ತ ಯಾರ ಮನೆಯ ಬಾಗಿಲಲ್ಲಿತ್ತೋ ಆ ಮನೆಯಲ್ಲಿ ಯಾವ ರೀತಿಯ ನಾಶನವೂ ಸಹ ಯಾವ ರೀತಿಯ ಮರಣವೂ ಸಹ ಇರಲಿಲ್ಲ. ಅದೇ ರೀತಿಯಾಗಿ ಯಾರೆಲ್ಲ ದೇವರ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದಾರೋ ಅವರಿಗೆ ಯಾವ ಉಪದ್ರವವೂ ಯಾವ ರೀತಿಯ ಹಿಂಸೆಯೂ ಬರುವುದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಸಹ ನಾವು ಕಲಿತೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ದೇವರ ಮುದ್ರೆಯನ್ನು ಹೊಂದಿಕೊಳ್ಳುವಂತಹ ಮಕ್ಕಳು ಕ್ರಿಸ್ತನ ಗುಣ ಸ್ವಭಾವವನ್ನು ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಪ್ರತಿಬಿಂಬಿಸುವಂಥವರಾಗಿದ್ದಾರೆ. ಹೇಗೆ ಅನ್ನುವಂತಹ ಸತ್ಯವನ್ನು ನಾವು ಈ ದಿನದಲ್ಲಿ ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನು, ನೀನು ಸರ್ವಶಕ್ತನು, ಮಹೋನ್ನತ ದೇವರು, ದೇವಾದಿ ದೇವನು, ರಾಜಾದಿರಾಜನಾಗಿದ್ದೀಯೋ ಸ್ವಾಮಿ. ಅಪ್ಪ, ಈ ಕೊನೆಯ ಕಾಲದಲ್ಲಿ ಎಚ್ಚರಿಕೆಯ ಸಂದೇಶ, ದೇವರ ಮುದ್ರೆ ಅಂದರೆ ಏನು, ಕೊನೆಯ ಕಾಲದಲ್ಲಿ ನಿನ್ನ ಮುದ್ರೆಯನ್ನು ಹಾಕಿಸಿಕೊಳ್ಳುವಂತಹ ಜನಗಳು ನಿನ್ನ ಗುಣ ಸ್ವಭಾವವನ್ನು ಯಾವ ರೀತಿಯಲ್ಲಿ ಪ್ರತಿಬಿಂಬಿಸುವಂಥವರಾಗಿದ್ದಾರೆ ಅನ್ನುವಂತಹ ಸತ್ಯವನ್ನು ನಾವು ಈ ದಿನದಲ್ಲಿ ಕಲಿಯಲು ಹೋಗುವಂಥವರಾಗಿದ್ದೇವೆ. ಸ್ವಾಮಿ, ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ರಾಜ. ನಿನ್ನ ಗುಣ ಏನು, ಆ ಗುಣವನ್ನು ನಾವು ಈ ಲೋಕದಲ್ಲಿ ಹೇಗೆ ಪ್ರತಿಬಿಂಬಿಸಬೇಕು ಅನ್ನುವಂತಹ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ಕೇಳುಗರು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ನಿನ್ನನ್ನು ಪ್ರತಿಬಿಂಬಿಸಿ, ನಿನ್ನ ಮಹಿಮೆಗೋಸ್ಕರ ಜೀವಿಸಿ, ನಿನ್ನ ಮುದ್ರೆಯನ್ನು ಹೊಂದಿಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಆ ಮಕ್ಕಳು ಬಾಧ್ಯಸ್ಥರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮುದ್ರೆ ಅಂದರೆ ನಾವು ಈಗಾಗಲೇ ನೋಡಿದಾಗೆ ಅದು ಸಬ್ಬತ್ತಿನವಾಗಿದೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ದೇವರ ಮುದ್ರೆಯನ್ನು ಹೊಂದಿಕೊಳ್ಳಬೇಕಾದರೆ ಕ್ರಿಸ್ತನ ಗುಣ ಸ್ವಭಾವದಲ್ಲಿ ನಾವು ಜೀವಿಸುವಂಥವರಾಗಿರಬೇಕು. ದೇವರ ಗುಣ ಯಾವುದೆಂಬುದಾಗಿ ನಾವು ನೋಡಬೇಕಾದರೆ ದೇವರ ಗುಣ 10 ಆಜ್ಞೆಗಳು. 10 ಆಜ್ಞೆಗಳಲ್ಲಿರ್ತಕ್ಕಂತಹ ಎಲ್ಲ ಗುಣಗಳನ್ನು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಸಾಕ್ಷಿಯಾಗಿ ಈ ಲೋಕಕ್ಕೆ ನೀಡಿದನು. ಅಷ್ಟು ಮಾತ್ರ ಅಲ್ಲವೇ, ದೇವರ ಒಂದು ಸಿಂಹಾಸನದ ಒಂದು ಗುಣ ಸ್ವಭಾವವೇ ಏನೆಂಬುದಾಗಿ ನಾವು ನೋಡಬೇಕಾದರೆ ದೇವರ 10 ಆಜ್ಞೆ. ಅನೇಕರು ಇವತ್ತು ಈ 10 ಆಜ್ಞೆಯನ್ನು ಸಿಲುಬೆಗೆ ಹಾಕಲಾಯಿತು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಅದು ಸುಳ್ಳು, ಪ್ರಿಯ ಕೇಳುಗರೆ. ಅದು ಸೈತಾನನು ಹೇಳುವಂತಹ ಒಂದು ದೊಡ್ಡ ಸುಳ್ಳು. ಯಾಕೆಂದರೆ ಈ ಆಜ್ಞೆಗೆ ವಿರುದ್ಧವಾಗಿಯೇ ಸೈತಾನನು ಪರಲೋಕದಲ್ಲಿ ದಂಗೆ ಎದ್ದು ಪಾಪಕ್ಕೆ ಒಳಗಾದನು. ಪಾಪ ಅಂದರೆ ದೇವರ ಆಜ್ಞೆಯನ್ನು ಮೀರಿ ನಡೆಯುವುದೇ ಪಾಪ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆಗಿರಬೇಕಾದಂತಹ ಒಂದು ವಿಚಾರದಲ್ಲಿ ಹೇಗೆ ದೇವರು ತನ್ನ ಸ್ವಂತ ಕೈಬೆರಳಿನಿಂದ ಬರೆದುಕೊಟ್ಟಂತಹ ಆಜ್ಞೆಯನ್ನು ತಾನೇ ರದ್ದು ಮಾಡಲು ಸಾಧ್ಯ? ದೇವರು ನಿನ್ನೆಯೂ ಇಂದು ನಿರಂತರವೂ ಬದಲಾಗದಂಥ ದೇವರಾಗಿದ್ದಾನೆ. ಹಾಗಾಗಿ ದೇವರು ಈ ಲೋಕಕ್ಕೆ ಯೇಸು ಸ್ವಾಮಿಯನ್ನು ಮನುಷ್ಯನಾಗಿ ಕಳಿಸಿಕೊಟ್ಟಂಥ ಉದ್ದೇಶ ಹೇಗೆ ಒಬ್ಬ ವ್ಯಕ್ತಿ ಪಾಪವಿಲ್ಲದೆ ದೇವರ ಆಜ್ಞೆಗಳಿಗೆ ಪರಿಪೂರ್ಣವಾಗಿ ನಡೆಯಲು ಸಾಧ್ಯ, ಆತನ ಗುಣಗಳನ್ನು ಈ ಲೋಕಕ್ಕೆ ಹೇಗೆ ಪ್ರತಿಬಿಂಬಿಸಲು ಸಾಧ್ಯ ಎಂಬುದನ್ನು ಯೇಸು ಸ್ವಾಮಿ ಸ್ವತಃ ಉದಾಹರಣೆಯಾಗಿ ಈ ಲೋಕಕ್ಕೆ ಬಂದು ತೋರಿಸಿಕೊಟ್ಟನು. ಆ ರೀತಿಯಾಗಿ ನಾವು ಸಹ ಜೀವಿಸಬೇಕು ಈ ಕೊನೆಯ ಕಾಲದಲ್ಲಿ. ಯಾಕೆಂದರೆ ಸೈತಾನ ಈ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯವಿಲ್ಲ ಎಂತಕ್ಕಂಥ ಸುಳ್ಳನ್ನು ಜನಗಳ ಮಧ್ಯದಲ್ಲಿ ಬಿತ್ತಿಬಿಟ್ಟಿದ್ದಾನೆ. ಆದರೆ ಕ್ರಿಸ್ತನ ಕೃಪೆಯ ಮುಖಾಂತರವಾಗಿ ನಾವು ಈ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯ ಅನ್ನುವಂಥದ್ದನ್ನು ಯೇಸು ಸ್ವಾಮಿ ನಮಗೆ ಉದಾಹರಣೆಯಾಗಿ ತೋರಿಸಿಕೊಟ್ಟಂತೆ ನಾವು ಸಹ ಆತನ ಕೃಪೆಯಿಂದ ಅವುಗಳನ್ನು ಕೈಗೊಂಡು ನಡೆದು ಅವುಗಳಿಗೆ ವಿಧೇಯರಾಗಿ ಪಾಪವಿಲ್ಲದೆ ಜೀವಿಸಲು ಸಾಧ್ಯ ಅನ್ನುವುದನ್ನು ಕೊನೆಯ ಕಾಲದಲ್ಲಿ ದೇವರ ಮುದ್ರೆಯನ್ನು ಹಾಕಿಸಿಕೊಳ್ಳುವಂತಹ ಜನಗಳು ಮಾಡುವಂಥವರಾಗಿದ್ದಾರೆ. ಈ ಲೋಕಕ್ಕೆ ಉತ್ತಮವಾದಂಥ ಸಾಕ್ಷಿಯಾಗಿ ದೇವರ ಗುಣ ಸ್ವಭಾವವನ್ನು ತೋರಿಸುವಂಥವರಾಗಿದ್ದಾರೆ. ಗುಣ ಸ್ವಭಾವದಲ್ಲಿ ಅವರು ಕ್ರಿಸ್ತನ ಸ್ವರೂಪದ ಹೊಂದಿರುವವರಿಗೆ ಮಾತ್ರ ಜೀವ ಸ್ವರೂಪನಾದಂಥ ದೇವರ ಮುದ್ರೆಯು ಹಾಕಲ್ಪಡುವುದು. ಯಾರೆಲ್ಲ ಕ್ರಿಸ್ತನ ಗುಣಗಳನ್ನು ಹಾಗೆ ಈ ಲೋಕದಲ್ಲಿ ಯಥಾವತ್ತಾಗಿ ಪ್ರತಿಬಿಂಬಿಸುವಂಥವರಾಗಿದ್ದಾರೋ ಅವರು ದೇವರ ಮುದ್ರೆಯನ್ನು ಹೊಂದಿಕೊಳ್ಳುವಂಥವರಾಗಿದ್ದಾರೆ. ಜೀವ ಸ್ವರೂಪನಾದಂಥ ದೇವರ ಮುದ್ರೆ ಹೊಂದಿ ಇಕ್ಕಟ್ಟಿನ ಕಾಲದಲ್ಲಿ ರಕ್ಷಿಸಲ್ಪಡುವವರು ಯೇಸುವಿನ ಸ್ವರೂಪವನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸಬೇಕು. ಒಂದು ಇಕ್ಕಟ್ಟಾದ ಕಾಲ ನಮ್ಮ ಮಧ್ಯದಲ್ಲಿದೆ ಪ್ರಿಯ ಕೇಳುಗರೆ. ಆ ಇಕ್ಕಟ್ಟಾದ ಕಾಲದಲ್ಲಿ ನಾವು ಕ್ರಿಸ್ತನ ಒಂದು ಬಲದೊಂದಿಗೆ ನಿಲ್ಲಬೇಕಾದರೆ ಆತನ ಗುಣಗಳನ್ನು ಈ ಲೋಕದಲ್ಲಿ ಸಂಪೂರ್ಣವಾಗಿ ನೂರಕ್ಕೆ ನೂರರಷ್ಟು ನಾವು ಪ್ರತಿಬಿಂಬಿಸಿದಾಗ ಮಾತ್ರ ಆ ಇಕ್ಕಟ್ಟಿನ ಕಾಲದಲ್ಲಿ ನಾವು ನಿಂತುಕೊಳ್ಳಲು ಸಾಧ್ಯ. ಯಾಕೆಂದರೆ ಅನೇಕ ಸಂದರ್ಭದಲ್ಲಿ ನಮಗೆ ಕಷ್ಟಗಳು ಬಂದಾಗ ನಾವು ದೇವರನ್ನು ಬಿಟ್ಟು ದೂರ ಹೋಗ್ತಕ್ಕಂಥವರಾಗಿದ್ದೇವೆ. ಅನೇಕ ಸಂದರ್ಭದಲ್ಲಿ ನಮಗೆ ಇಕ್ಕಟ್ಟುಗಳು ಶೋಧನೆಗಳು ಬಂದಾಗ ನಾವು ಪ್ರಾಪಂಚಿಕವಾಗಿ ಹೊಂದಾಣಿಕೆ ಆಗಿ ಬಿಡ್ತಕ್ಕಂಥವರಾಗಿದ್ದೇವೆ. ಪ್ರಪಂಚದ ಜೊತೆ ಸೇರಿಕೊಂಡು ದೇವರನ್ನು ಮರೀತಕ್ಕಂಥವರಾಗಿದ್ದೇವೆ. ಈ ಲೋಕ ಒಂದು ದೊಡ್ಡ ಗಂಡಾಂತರಕ್ಕೆ ಒಳಗಾಗ್ತಕ್ಕಂಥದ್ದಾಗಿದೆ, ಒಂದು ಇಕ್ಕಟ್ಟಿಗೆ ಒಳಗಾಗ್ತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಪ್ರತಿ ಒಬ್ಬೊಬ್ಬರ ನಂಬಿಕೆಯನ್ನು ದೇವರು ಪರೀಕ್ಷಿಸುವಂಥವನಾಗಿದ್ದಾನೆ. ಪುಟಕ್ಕಾಕಿದ ಚಿನ್ನದ ರೀತಿಯಲ್ಲಿ ನಮ್ಮ ನಂಬಿಕೆಯನ್ನು ಪರಿಶೋಧಿಸುವಂಥವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ನಾವು ಸತ್ಯಕ್ಕೋಸ್ಕರ ನಿಂತುಕೊಳ್ಳಬೇಕಾದರೆ ಈಗಿನಿಂದಲೂ ಸಹ ನಾವು ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸುವಂತಹ ಮಕ್ಕಳಾಗಬೇಕು. ಅಂದರೆ ಅಪರಿಶುದ್ಧರಾದಂತಹ ಯಾವ ಸ್ತ್ರೀ ಪುರುಷರ ಹಣೆಯ ಮೇಲೆ ದೇವರ ಮುದ್ರೆ ಎಂದಿಗೂ ಹಾಕಲ್ಪಡುವುದಿಲ್ಲ. ಮಹತ್ವಾಕಾಂಕ್ಷಿ ಆದಂತಹ ಲೋಕದ ಆಶೆ ಪಾಶೆಯನ್ನು ಪ್ರೀತಿಸುವವರ ಮೇಲೆ ಹಾಗೂ ಸುಳ್ಳಾಡುವವರು ವಂಚನೆಯ ಹೃದಯವುಳ್ಳವರ ಮೇಲೆ ಎಂದಿಗೂ ಸಹ ದೇವರ ಮುದ್ರೆ ಹಾಕಲ್ಪಡುವುದಿಲ್ಲ. ದೇವರ ಮುದ್ರೆ ಹೊಂದುವವರೆಲ್ಲರೂ ಪರಲೋಕದ ಪ್ರತಿನಿಧಿಗಳಾಗಿ ಕರ್ತನ ಮುಂದೆ ನಿಷ್ಕಳಂಕರಾಗಿ ನಿಲ್ಲಬೇಕಾಗಿದೆ. ಪರಲೋಕ ರಾಜ್ಯಕ್ಕೆ ನಾವೆಲ್ಲರೂ ಸಹ ತಯಾರಾಗ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನ ಎರಡನೇ ಬರೋಣಕ್ಕೋಸ್ಕರ ನಾವೆಲ್ಲರೂ ಸಹ ಆತುರದಿಂದ ಕಾಯ್ತಕ್ಕಂಥವರಾಗಿದ್ದೇವೆ. ಆತನು ಬಂದು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾನೆ ಅಂತ. ಆದರೆ ಪ್ರಿಯ ಕೇಳುಗರೆ, ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕಾದರೆ ಈ ಲೋಕದಲ್ಲಿ ನಮ್ಮ ಗುಣ ಬದಲಾವಣೆ ಹೊಂದಬೇಕು. ನಾವು ಕ್ರಿಸ್ತನ ಗುಣಗಳನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸುವವರಾಗಬೇಕು. ಈ ಲೋಕದ ಆಸೆ ಪಾಸೆಗಳನ್ನು ನಾವು ಪ್ರೀತಿಸುವುದರ ಜೊತೆಗೆ ಕ್ರಿಸ್ತನನ್ನು ಪ್ರೀತಿಸುವುದಲ್ಲ. ಈ ಲೋಕದ ಎಲ್ಲ ಆಸೆ ಪಾಸೆಗಳನ್ನು ಬಿಟ್ಟು ಸಂಪೂರ್ಣವಾಗಿ ಕ್ರಿಸ್ತನಿಗೆ ಒಪ್ಪಿಸಿಕೊಡಬೇಕು. ನಮಗೆ ಕ್ರಿಸ್ತನು ಬೇಕು, ಈ ಲೋಕವೂ ಬೇಕು ಅಂದರೆ ಸಾಧ್ಯವಿಲ್ಲ. ಪ್ರಿಯ ಕೇಳುಗರೆ, ನಾವು ಎರಡು ದೋಣಿಯ ಮೇಲೆ ಕಾಲಿಟ್ಟು ಹೋಗಲು ಸಾಧ್ಯವಿಲ್ಲ. ನಮಗೆ ಈ ಪ್ರಪಂಚವನ್ನು ಬಿಟ್ಟು ಕ್ರಿಸ್ತನನ್ನು ಹಾತುಕೊಳ್ಳಬೇಕು ಅಥವಾ ಕ್ರಿಸ್ತನನ್ನು ಬಿಟ್ಟು ಈ ಲೋಕವನ್ನು ಹಾತುಕೊಳ್ಳಬೇಕು. ನಾವು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿದ್ದರೆ ದೇವರು ಈ ಲಹೋದಿಕ್ಕೆ ಸಭೆಗೆ ಹೇಳ್ತಕ್ಕಂಥವನಾಗಿದ್ದಾನೆ, ನಾನು ನಿನ್ನನ್ನು ಬಾಯಿಯಿಂದ ಕಾರ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆ ಕಾಲದಲ್ಲಿ ದೇವರ ಗುಣಗಳನ್ನು ಪ್ರತಿಬಿಂಬಿಸಬೇಕಾದರೆ ಈ ಲೋಕದ ಆಸೆ ಪಾಸೆಗಳನ್ನು ಪ್ರೀತಿಸುವುದನ್ನು ನಾವು ಬಿಟ್ಟು ಬಿಡಬೇಕು. ಸುಳ್ಳಾಡುವವರು ವಂಚನೆಯ ಹೃದಯ ಉಳ್ಳವರ ಮೇಲೆ ದೇವರು ಎಂದಿಗೂ ಸಹ ತನ್ನ ಮುದ್ರೆಯನ್ನು ಹಾಕುವುದಿಲ್ಲ. ದೇವರ ಮುದ್ರೆ ಹೊಂದುವವರೆಲ್ಲರೂ ಪರಲೋಕದ ಪ್ರತಿನಿಧಿಗಳಾಗಿ ಕರ್ತನ ಮುಂದೆ ನಿಷ್ಕಳಂಕರಾಗಿ ಜೀವಿಸಬೇಕು. ಯಾವ ರೀತಿಯಲ್ಲಿ ನಾವು ಜೀವಿಸಬೇಕು ಅಂದರೆ ಪ್ರಿಯ ಕೇಳುಗರೆ, ನಿಷ್ಕಳಂಕವಾಗಿ ನಾವು ಜೀವಿಸಬೇಕು. ಈ ಲೋಕದಲ್ಲಿ ಯಾವುದೇ ರೀತಿಯ ಸುಳ್ಳುಗಳನ್ನು ನಾವು ಹಾಡಬಾರದು. ಈ ರೀತಿಯಾದಂತಹ ಜನಗಳು ಕೊನೆ ಕಾಲದಲ್ಲಿ ಇರತಕ್ಕಂಥವರಾಗಿದ್ದಾರಾ? ಸತ್ಯವೇದ ಹೇಳ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ, ಖಂಡಿತವಾಗಿಯೂ ಕ್ರಿಸ್ತನ ಗುಣಗಳನ್ನು 100ಕ್ಕೆ 100ರಷ್ಟು ಪ್ರತಿಬಿಂಬಿಸಿ ಅವರು ಬಾಯಿಯಿಂದ ಯಾವ ಸುಳ್ಳು ಸಹ ಬರದೆ ನಿಷ್ಕಳಂಕ ಆಗಿರ್ತಕ್ಕಂಥ ಜನಗಳು ಇರ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 14:1-5 ತನಕ ನಾವು ಓದಬೇಕಾದರೆ ಅಲ್ಲಿ ಒಂದು ವಿಶೇಷವಾದಂತಹ ಜನಗಳು ಇರ್ತಕ್ಕಂಥವರಾಗಿದ್ದಾರೆ. ದೇವರ ಮುದ್ರೆಯನ್ನು ಹೊಂದಿಕೊಂಡಿರ್ತಕ್ಕಂಥ ಜನಗಳು ಇರ್ತಕ್ಕಂಥವರಾಗಿದ್ದಾರೆ. ಅವರ ಗುಣ ಏನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದಬೇಕಾದರೆ, ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 144,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆ ಹೆಸರು ಬರೆಯಲ್ಪಟ್ಟಿದ್ದೆವು. ಇಲ್ಲಿ ಒಂದು ವಿಶೇಷವಾದಂತಹ ಜನಗಳು, ಈ ಲೋಕದಲ್ಲಿ ಪಾಪವನ್ನು ಜಯಿಸಿ ಪರಲೋಕಕ್ಕೆ ಹೋದಂತಹ ಜನಗಳ ಒಂದು ದರ್ಶನವನ್ನು ಇಲ್ಲಿ ಪದ್ಮೋಸ್ ದ್ವೀಪದಲ್ಲಿದ್ದಂತಹ ಪ್ರಕಟಣೆ ಬರೆದಂತಹ ಯುವಾನನು ನೋಡುವಂತವನಾಗಿದ್ದಾನೆ. ಅಲ್ಲಿ ಒಂದು ವಿಶೇಷವಾದಂತಹ ಜನ ಗುಂಪು ದೇವರ ಜೊತೆಯಲ್ಲಿ ಆ ಚಿಯೋನ್ ಪರ್ವತದಲ್ಲಿ ನಿಂತುಕೊಂಡಿರ್ತಕ್ಕಂಥವರಾಗಿದ್ದಾರೆ. ಅವರ ಮೇಲೆ ಏನಿತ್ತು ಅಂದರೆ, ಅವರ ಮೇಲೆ ಹಣೆಯ ಮೇಲೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ತಂದೆ ಹೆಸರು ಬರೆಯಲ್ಪಟ್ಟಿದೆ ಎಂಬುದಾಗಿ. ಹೆಸರು ಸತ್ಯವೇದದಲ್ಲಿ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ? ಸತ್ಯವೇದದಲ್ಲಿ ಹೆಸರು ಏನನ್ನು ಸೂಚಿಸುವಂಥದ್ದಾಗಿದೆ ಅಂದರೆ ಅವರ ಗುಣಗಳನ್ನು ಸೂಚಿಸುವಂಥದ್ದಾಗಿದೆ. ಹಾಗಾಗಿ ಇವರು ಹಣೆಯಲ್ಲಿ ಏನಿದೆ ಅಂದರೆ ದೇವರ ಗುಣಗಳನ್ನು ಆಸ್ತಿಯಾಗಿಟ್ಟುಕೊಂಡು ದೇವರ ಮುದ್ರೆ ಆಗಿ ಅದನ್ನು ಹೊಂದಿಕೊಂಡಿರ್ತಕ್ಕಂಥವರಾಗಿದ್ದಾರೆ. ಇನ್ನು ಮುಂದೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಇದಲ್ಲದೆ ಪರಲೋಕದ ಕಡೆಯಿಂದ ಜಲಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನು ಕೇಳಿದೆನು. ನಾನು ಕೇಳಿದ ಆ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಆಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ 144,000 ಜನರೇ ಹೊರತು ಬೇರೆ ಯಾರೂ ಆ ಹಾಡನ್ನು ಕಲಿಯರಾರರು. ಸ್ತ್ರೀ ಸಹವಾಸದಿಂದ ಮಲೀನರಾಗದವರು ಇವರೇ. ಸ್ತ್ರೀ ಸಹವಾಸದಿಂದ ಮಲೀನರಾಗದವರು ಇವರೇ ಅಂದರೆ ಪ್ರಿಯ ಕೇಳುಗರೇ, ಇವರು ಮದುವೆ ಮಾಡಿಕೊಳ್ಳುವುದಿಲ್ಲ ಅನ್ನುವ ಅರ್ಥ ಅಲ್ಲ. ಸ್ತ್ರೀ ಎನ್ನುವುದು ಸತ್ಯವೇದದಲ್ಲಿ ಸಭೆಯನ್ನು ಸೂಚಿಸತಕ್ಕಂಥದ್ದಾಗಿದೆ. ಹಾಗಾಗಿ ಸಭೆ ಒಂದು ತಪ್ಪಾದಂಥ ಸಭೆ ಪ್ರಕಟಣೆ ಪುಸ್ತಕದಲ್ಲಿ 17 ಇರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಆ ಜಾರ ಸ್ತ್ರೀ ಈ ಜನಗಳನ್ನು ಮಲೀನ ಮಾಡಲು ತಪ್ಪಾದ ಬೋಧನೆಯಿಂದ ಆ ತಪ್ಪಾದಂಥ ಮತ್ತು ಬರುವಂಥ ದ್ರಾಕ್ಷರಸವನ್ನು ಕುಳಿಸಲು ಪ್ರಯತ್ನ ಮಾಡ್ತಕ್ಕಂಥವಳಾಗಿದ್ದಾರೆ. ಅವಳ ಜೊತೆಯಲ್ಲಿ ಇವರು ಸಹವಾಸವನ್ನು ಹೊಂದದೆ ಅವರ ಒಂದು ತಪ್ಪಾದ ಬೋಧನೆಗೆ ಒಳಗಾಗದೆ ಸತ್ಯದಲ್ಲಿ ಅಚಲರಾಗಿ ಬೌದ್ಧಿಕವಾಗಿಯೂ ಆತ್ಮಿಕವಾಗಿಯೂ ಭದ್ರವಾಗಿ ಸತ್ಯದಲ್ಲಿ ನೆಲೆ ಊರುವಂತಹ ಜನಗಳು ಈ ಜನಗಳಾಗಿರ್ತಕ್ಕಂಥರಾಗಿದ್ದಾರೆ. ಹಾಗಾಗಿ ಸ್ತ್ರೀ ಸಹವಾಸದಿಂದ ಮಲೀನರಾಗದವರು ಅಂದರೆ ಅರ್ಥ ಅವರು ಇತರ ತಪ್ಪಾದಂಥ ಸಭೆಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳದಂತಹ ಜನಗಳು ಇವರಾಗಿರ್ತಕ್ಕಂಥವರಾಗಿದ್ದಾರೆ. ಇವರು ಕಣ್ಣೆಯಂತೆ ನಿಷ್ಕಳಂಕರು. ಹೇಗೆ ಕಣ್ಣೆ ಪರಿಶುದ್ಧರಾಗಿರ್ತಕ್ಕಂಥವಳಾಗಿದ್ದಾಳೋ ಆ ರೀತಿಯಾಗಿ ಇವರು ಪರಿಶುದ್ಧರಾಗಿರ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ಪೌಲ ಹೇಳುವಂಥವನಾಗಿದ್ದಾನೆ ಕೊರಿಂಥ್ಯ ಸಭೆಗೆ, ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಸಭೆಯಾಗಿರ್ತಕ್ಕಂಥ ನಿಮ್ಮನ್ನು ಶುದ್ಧ ಕನ್ನಿಕೆಯಾಗಿ ಅರ್ಪಿಸುತ್ತೇನೆ ಎಂಬುದಾಗಿ ಸತ್ಯವೇದದಲ್ಲೂ ಸಹ ನಾವು ನೋಡುವಂಥವರಾಗಿದ್ದೇವೆ. ಸಭೆ ಸಭೆ ಅಂದರೆ ನಾವು ನಮ್ಮನ್ನು ಮೊದಲ ಗೀತಿಗೂ ಹಾಗೂ ಕ್ರಿಸ್ತನನ್ನ ಮೊದಲಿಂಗನಿಗೂ ಹೋಲಿಸಿ ಹೇಳಿರ್ತಕ್ಕಂಥ ವಿಚಾರವನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಈ ಜನಗಳು ನಿಷ್ಕಳಂಕರು, ಕನ್ನಿಕೆಯಂತೆ ಇರ್ತಕ್ಕಂಥವರಾಗಿದ್ದಾರೆ. ಯಜ್ಞದ ಕುರಿಯಾತನು ಎಲ್ಲಿ ಹೋದರೂ ಅವರು ಆತನ ಹಿಂದೆ ಹೋಗುವಂಥವರಾಗಿದ್ದಾರೆ. ಕಾರಣವೇನು? ಕಾರಣವೇನೆಂದರೆ ಯಜ್ಞದ ಕುರಿಯಾದಾತನು ಅಂದರೆ ಕ್ರಿಸ್ತನು. ಕ್ರಿಸ್ತನ ಗುಣಗಳನ್ನು 100ಕ್ಕೆ 100ರಷ್ಟು ಈ ಜನಗಳು ಈ ಲೋಕದಲ್ಲಿ ಪ್ರತಿಬಿಂಬಿಸುವಂಥವರಾಗಿರ್ತಕ್ಕಂಥವರಾಗಿದ್ದಾರೆ. ಆತನ ಹಿಂದೆ ಹಿಂಬಾಲಿಸುವಂತರಾಗಿದ್ದಾರೆ. ಯಾಕೆಂದರೆ ಆತನು ಕುರುಬನಾಗಿದ್ದಾನೆ, ನಾವು ಕುರಿಗಳಾಗಿದ್ದೇವೆ. ಆತನ ಸ್ವರವನ್ನು ಕೇಳಿ ಈ ಜನಗಳು ಆತನನ್ನು ಹಿಂಬಾಲಿಸುವಂಥವರಾಗಿದ್ದಾರೆ. ಅಂತಹ ಗುಣವನ್ನು ಕೊನೆ ಕಾಲದಲ್ಲಿ ದೇವರ ಮುದ್ರೆಯನ್ನು ಹಾಕಿಸಿಕೊಂಡಿರ್ತಕ್ಕಂಥ ಜನಗಳು ಪ್ರತಿಬಿಂಬಿಸುವಂಥವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ದೇವರ ವಾಕ್ಯ ಮುಂದೆ ನಮಗೆ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಮನುಷ್ಯರೊಳಗಿಂದ ಸ್ವರ್ಗೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟ ದೇವರಿಗೂ ಯಜ್ಞದ ಕುರಿಯಾತನಿಗೂ ಪ್ರಥಮ ಫಲವಾದಂಥವರು. ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ, ಇವರು ನಿರ್ದೋಷಿಗಳಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಇವರ ಬಾಯಲ್ಲಿ ಒಂದು ವಂಚನೆಯೂ ಸಹ ಸಿಗಲಿಲ್ಲ, ಒಂದು ಸುಳ್ಳು ಸಹ ಸಿಗಲಿಲ್ಲ. ಆ ರೀತಿಯಾಗಿ ಪ್ರಾಮಾಣಿಕವಾಗಿ ಜೀವಿಸುವಂತಹ ಜನಗಳು ಕೊನೆ ಕಾಲದಲ್ಲಿ ಇರತಕ್ಕಂಥವರಾಗಿದ್ದಾರೆ. ದೇವರ ಗುಣ ಸ್ವಭಾವವನ್ನು, ಕ್ರಿಸ್ತನ ಗುಣ ಸ್ವಭಾವವನ್ನು ಹೊಂದಿಕೊಂಡು ಹೇಗೆ ಒಂದು ಜೆರಾಕ್ಸ್ ಪ್ರತಿಯನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೋ, ಆ ರೀತಿಯಾಗಿ ಕ್ರಿಸ್ತನ ಜೆರಾಕ್ಸ್ ಆಗಿ ಒಂದು ಪ್ರತಿಯಾಗಿ ಈ ಜನಗಳು ಈ ಲೋಕದಲ್ಲಿ ಇರತಕ್ಕಂಥವರಾಗಿದ್ದಾರೆ. ಅಂತಹ ಗುಣವನ್ನು ಕೊನೆ ಕಾಲದಲ್ಲಿ ಪ್ರತಿಬಿಂಬಿಸುವವರು ಮಾತ್ರ ದೇವರ ಮುದ್ರೆಯನ್ನು ಹೊಂದಿಕೊಳ್ಳಲು ಸಾಧ್ಯವಾಗ್ತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ಅವರು ಒಂದು ಸುಳ್ಳು ಸಹ ಆಡುವುದಿಲ್ಲ, ಅವರು ನಿಷ್ಕಳಂಕರಾಗಿರ್ತಕ್ಕಂಥವರಾಗಿದ್ದಾರೆ, ಅವರು ನಿರ್ದೋಷಿಗಳಾಗಿರ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಇಂತಹ ಗುಣಗಳನ್ನು ನಾವು ಪ್ರತಿಬಿಂಬಿಸಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ಇದು ನಮ್ಮ ಸ್ವಂತ ಬಲ ಶಕ್ತಿ ಜ್ಞಾನದಿಂದ ಸಾಧ್ಯವಿಲ್ಲ. ಪ್ರಿಯ ಕೇಳುಗರೆ, ನಾವು ಪ್ರತಿನಿತ್ಯಲೂ ಮೊಣಕಾಲನ್ನು ಊರಿ ಕ್ರಿಸ್ತನ ಬಳಿಯಲ್ಲಿ, ಸ್ವಾಮಿ ನನ್ನಲ್ಲಿ ಈ ಒಂದು ಬಲಹೀನತೆ ಇದೆ, ನಾನು ಅನೇಕ ಸಂದರ್ಭಗಳಲ್ಲಿ ಸುಳ್ಳಾಡ್ತಕ್ಕಂಥವನಾಗಿದ್ದೇನೆ, ಅನೇಕ ಸಂದರ್ಭದಲ್ಲಿ ವಂಚಿಸ್ತಕ್ಕಂಥವನಾಗಿದ್ದೇನೆ, ಅನೇಕ ಸಂದರ್ಭದಲ್ಲಿ ಈ ರೀತಿಯಾದಂಥ ಪಾಪಕ್ಕೆ ಒಳಗಾಗ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ನಮ್ಮನ್ನು ನಾವು ಕ್ರಿಸ್ತನ ಮುಂದೆ ತಗ್ಗಿಸಿಕೊಂಡು ನಮ್ಮ ಬಲಹೀನತೆಗಳನ್ನು ಹೇಳಿ, ಸ್ವಾಮಿ ಈ ಬಲಹೀನತೆಯನ್ನು ಜಯಿಸಲು ನನಗೆ ಬಲವನ್ನು ಕೊಡು ಎಂಬುದಾಗಿ ನಾವು ಆತನ ಬಳಿಯಲ್ಲಿ ಕೇಳುವುದಾದರೆ ಖಂಡಿತವಾಗಿಯೂ ನಮಗೆ ಈ ಸಮಯದಲ್ಲಿ ಸಹಾಯ ಮಾಡ್ತಕ್ಕಂಥನಾಗಿದ್ದಾನೆ. ಯಾಕೆಂದರೆ ಕ್ರಿಸ್ತನು ನಮ್ಮ ಮಧ್ಯವರ್ತಿಯಾಗಿದ್ದಾನೆ. ಪ್ರಿಯ ಕೇಳುಗರೆ, ಹಾಗಾಗಿ ಆತನ ಕೃಪಾ ಸಿಂಹಾಸನದ ಮುಂದೆ ಧೈರ್ಯವಾಗಿ ಬಂದು ನಮ್ಮ ಪಾಪಗಳನ್ನು ಹರಕೆಯಿಟ್ಟು ನಮ್ಮ ಬಲಹೀನತೆಗಳನ್ನು ಆತನ ಮುಂದೆ ಅರ್ಪಿಸಿಕೊಂಡು ನಾವು ಆತನ ಬಲಕ್ಕೋಸ್ಕರ ಬೇಡಿದಾಗ ನಾವು ಈ ಎಲ್ಲ ರೀತಿಯ ಬಲಹೀನತೆಯನ್ನು ಜಯಿಸಿ ಖಂಡಿತವಾಗಿಯೂ ಈ ಲೋಕದಲ್ಲಿ ನೂರಕ್ಕೆ ನೂರರಷ್ಟು ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸಲು ಸಾಧ್ಯವಾಗ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಹಾಗಾಗಿ ಕೊನೆಯ ಕಾಲದಲ್ಲಿ ಜೀವಿಸುವಂತಹ ನಾವು ಈ ಒಂದು ಚಿಯೋನ್ ಪರ್ವತದ ಮೇಲೆ ನಿಂತುಕೊಳ್ತಕ್ಕಂತಹ ಗುಂಪಿನಲ್ಲಿ ನಾನು ಮತ್ತು ನೀವು ಇರಬೇಕು ಎನ್ನುವುದೇ ದೇವರ ಉದ್ದೇಶವಾಗಿದೆ. ಅದಕ್ಕೋಸ್ಕರವೇ ದೇವರು ಲೋಕದ ಅಂತ್ಯದವರೆಗೂ ಸಹ ನಮ್ಮನ್ನು ಕರೆದುಕೊಂಡು ಬಂದಿದ್ದಾನೆ. ಆದರೆ ನಾವು ಏನು ಮಾಡಬೇಕು ಈ ಸಂದರ್ಭದಲ್ಲಿ ಎಂದರೆ, ಕ್ರಿಸ್ತನ ಮುಂದೆ ನಮ್ಮ ಪಾಪಗಳನ್ನ ಹರಕೆಯಿಟ್ಟು, ಸ್ವಾಮಿ ನಾನು ನಿನ್ನ ಆ ಒಂದು ಚಿಯೋನ್ ಪರ್ವತದ ಮೇಲೆ ನಿಂತುಕೊಳ್ಳಲು ನನಗೆ ನಿನ್ನ ಚಿತ್ತದ ಪ್ರಕಾರವಾಗಿ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಕ್ರಿಸ್ತನನ್ನು ಕೇಳಿಕೊಳ್ಳಬೇಕಾಗಿದೆ. ಪ್ರೀತಿಯು ವಿಧೇಯತೆಯ ಮೂಲಕ ವ್ಯಕ್ತವಾಗುತ್ತದೆ, ಹಾಗೂ ಪರಿಪೂರ್ಣ ಪ್ರೀತಿಯು ಎಲ್ಲ ಭಯವನ್ನು ನಿವಾರಿಸುವಂಥದ್ದಾಗಿದೆ. ಈ ಲೋಕದಲ್ಲಿ ಮೃಗದ ಗುರುತು ಬರ್ತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಕ್ರಿಸ್ತನ ಮೇಲೆ ನಾವು ಪ್ರೀತಿಯನ್ನು ಇಟ್ಟರೆ ಯಾವುದೇ ಮೃಗದ ಗುರುತು ಬರಬಹುದು, ಯಾವ ವ್ಯಕ್ತಿಗಳು ನಮ್ಮ ಮೇಲೆ ಬರಬಹುದು, ಆದರೆ ನಾವು ಅದು ಯಾವುದಕ್ಕೂ ಸಹ ಭಯಪಡುವುದಿಲ್ಲ. ನಿಜವಾದ ಪ್ರೀತಿಯಲ್ಲಿ ಭಯ ಇಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ನಮಗೆ ಭಯದ ಆತ್ಮವನ್ನು ಕೊಟ್ಟಿಲ್ಲ, ಪ್ರೀತಿಯ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ. ಹಾಗಾಗಿ ಕ್ರಿಸ್ತನ ಮೇಲಿನ ಪ್ರೀತಿ ನಮ್ಮಲ್ಲಿ ಅಡಕವಾಗಿದ್ದರೆ ನಾವು ಯಾವುದೇ ವಿಚಾರಕ್ಕೂ ಸಹ ಈ ಲೋಕದಲ್ಲಿ ಭಯಪಡುವುದಿಲ್ಲ. ದೇವರನ್ನು ಪ್ರೀತಿಸುವವರು ತಮ್ಮ ಹಣೆಯ ಮೇಲೆ ಆತನ ಮುದ್ರೆಯನ್ನು ಹೊಂದಿರುವರು. ಅಂದರೆ ಅರ್ಥ ಏನು ಅಂದರೆ ಪ್ರಿಯರೇ, ಯಾವ ಒಂದು ಪ್ರೀತಿ, ನಿಜವಾದಂಥ ಪ್ರೀತಿ ಎಲ್ಲ ರೀತಿಯ ಪಾಪಗಳನ್ನು ಮುಚ್ಚುವುದರ ಮೂಲಕವಾಗಿ, ಆ ನಿಜವಾದ ಪ್ರೀತಿ ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯಲು ಸಹಾಯ ಮಾಡತಕ್ಕಂಥದ್ದಾಗಿದೆ. ಯೋಹಾನನು ಬರೆದ ಪುಸ್ತಕದಲ್ಲಿ ನಾವು ಗಮನಿಸಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರ ಮೂಲಕವಾಗಿಯೇ ನಾವು ಆತನನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ಸತ್ಯವೇದ ತಿಳಿಸುವಂತಹ ವಿಚಾರವೇನೆಂದರೆ, ನಾವು ಆತನನ್ನು ಪ್ರೀತಿಸುವಾಗ ನಾವು ಖಂಡಿತವಾಗಿಯೂ ಸಹ ಯಾವುದಕ್ಕೂ ಸಹ ಭಯಪಡುವುದಿಲ್ಲ. ಎಲ್ಲ ಕಾರ್ಯಗಳಲ್ಲಿಯೂ ಆತನಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸುವಂಥವರಾಗಿದ್ದೇವೆ. ಹಾಗಾಗಿ ದೇವರನ್ನು ಪ್ರೀತಿಸುವವರು ಮಾತ್ರ ದೇವರ ಮುದ್ರೆಯನ್ನು ಹೊಂದಿಕೊಳ್ಳುವಂಥವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಅವರು ದೇವರ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ಲೋಕವನ್ನು, ಸೈತಾನನನ್ನು ಹಾಗೂ ಶರೀರದ ಮೇಲೆ ಜಯ ಹೊಂದುವರು, ದೇವರ ದಯೆಗೆ ಪಾತ್ರರಾಗುವಂಥವರಾಗಿದ್ದಾರೆ. ಅವರು ಜೀವಸ್ವರೂಪನಾದಂಥ ದೇವರ ಮುದ್ರೆಯನ್ನು ಹೊಂದುವಂಥವರಾಗಿದ್ದಾರೆ. ದೇವರು ಕೊಟ್ಟಿರುವ ಎಲ್ಲ ಶಕ್ತಿ ಉಪಯೋಗಿಸಿ ಕ್ರಿಸ್ತನಲ್ಲಿ ಉತ್ತಮ ಸ್ತ್ರೀ ಪುರುಷರಾಗಿ ಆತನ ಶ್ರೇಷ್ಠತೆಯ ಮಟ್ಟ ಮುಟ್ಟಲು ನಾವು ಪ್ರಯತ್ನಿಸುತ್ತಿರಬೇಕಾಗತಕ್ಕಂಥದ್ದಾಗಿದೆ. ನಾವು ದೇವರ ಪರಿಪೂರ್ಣತೆಯಲ್ಲಿ ಉನ್ನತ ಮಟ್ಟವನ್ನು ಮುಟ್ಟುವುದಕ್ಕೆ ಹಾಗೂ ಆತನ ಗುಣ ಸ್ವಭಾವದ ನಿಷ್ಕಳಂಕತೆ ಹೊಂದುವುದಕ್ಕೆ ಪ್ರಯತ್ನಿಸುತ್ತಿದ್ದೇವಾ? ದೇವರ ಮಕ್ಕಳು ಈ ಪರಿಪೂರ್ಣತೆ ಹೊಂದಿದಾಗ ಅವರ ಹಣೆಯ ಮೇಲೆ ದೇವರ ಮುದ್ರೆ ಹೊತ್ತಲ್ಪಡುವುದು. ಆಗ ಮುದ್ರೆ ಹೊತ್ತುವ ದೂತನು ಇದೋ ತೀರಿತು ಎಂದು ಹೇಳುವನು. ಸೃಷ್ಟಿಯಲ್ಲಿಯೂ ಹಾಗೂ ವಿಮೋಚನೆಯಲ್ಲಿಯೂ ದೇವರ ಮಕ್ಕಳಾಗಿರುವ ಅವರು ಆತನಲ್ಲಿ ಪರಿಪೂರ್ಣರಾಗ್ತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಈಗ ಮುದ್ರೆ ಹೊತ್ತುವಂತಹ ಸಮಯ ಇನ್ನೇನು ಹತ್ತಿರವಾಗಿದೆ. ಯಾಕೆಂದರೆ ಈ ಲೋಕಕ್ಕೆ ಆ ಬುಗದ ಗುರುತನ್ನು ತೆಗೆದುಕೊಂಡು ಬರಲು ಅನೇಕ ಪ್ರಯತ್ನಗಳು ನಡೀತಕ್ಕಂಥದ್ದಾಗಿದೆ. ನಾವು ಆತನ ಮುದ್ರೆಯನ್ನು ಹೊಂದಿಕೊಳ್ಳಬೇಕಾದರೆ ಈ ಸಮಯದಲ್ಲಿ ಕ್ರಿಸ್ತನ ಗುಣವನ್ನು 100ಕ್ಕೆ 100ರಷ್ಟು ಪ್ರತಿಬಿಂಬಿಸಬೇಕಾಗಿದೆ. ಈ ದಿನದಲ್ಲಿ ಕ್ರಿಸ್ತನ ಗುಣಗಳನ್ನು ನಾನು ಪ್ರತಿಬಿಂಬಿಸ್ತಕ್ಕಂಥವನಾಗಿದ್ದೇನೆ, ಆತನ ಬಲವನ್ನು ಹೊಂದಿಕೊಂಡು ನಾನು ಆತನ ಗುಣಗಳನ್ನು ಪ್ರತಿಬಿಂಬಿಸ್ತಕ್ಕಂಥವನಾಗಿದ್ದೇನೆ, ಆತನ ಆಜ್ಞೆಗಳಿಗೆ ವಿಧೇಯನಾಗಿರ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ನೀವು ಹೇಳುವುದಾದರೆ ನಾವು ಈಗ ಪ್ರಾರ್ಥನೆ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಈ ಮುದ್ರೆ ಹೊತ್ತುವಂತಹ ಸಮಯ ಏನು ಅನ್ನುವಂಥದ್ದನ್ನು ನಾವು ಕಲಿಯೋಣ, ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಹೌದು ಸ್ವಾಮಿ, ನಿನ್ನ ಗುಣಗಳನ್ನು ಈ ಲೋಕದಲ್ಲಿ ನಾವು ಪ್ರತಿಬಿಂಬಿಸಲು ನಮಗೆ ಸಹಾಯ ಮಾಡು. ಇದುವರೆಗೂ ಸ್ವಾಮಿ ನಾವು ಹೇಗೆ ಜೀವಿಸಿದ್ದೇವೆ ಎಂಬುದಾಗಿ ನಾವು ನೋಡುವುದಾದರೆ ನಿಜವಾಗಿಯೂ ಸಹ ಈ ಲೋಕದ ಆಸೆ ಪಾಸುಗಳಿಗೆ ಬಿದ್ದು ಸ್ವಾಮಿ ನಿನ್ನ ಗುಣಗಳನ್ನು ಪ್ರತಿಬಿಂಬಿಸದೆ ನಾವು ನಿನ್ನಿಂದ ದೂರ ಹೋಗಿದ್ದೆವು. ಈಗ ಸ್ವಾಮಿ ನಿನ್ನ ಮುದ್ರೆಯನ್ನು ಒತ್ತುವಂತಹ ಸಮಯದಲ್ಲಿ ನಾವಿದ್ದೇವೆ. ನಿನ್ನ ಮುದ್ರೆಯನ್ನು ಹೊಂದಿಕೊಳ್ಳಲು ಸ್ವಾಮಿ ನಾವು ಈ ಲೋಕದಲ್ಲಿ ನಿನ್ನ ಗುಣಗಳನ್ನು ಪ್ರತಿಬಿಂಬಿಸಬೇಕಾಗಿದೆ. ಸ್ವಾಮಿ ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಮಾತನಾಡು ಈ ದಿನದಲ್ಲಿ ಸ್ವಾಮಿ. ಹೌದು, ನಾನು ಕ್ರಿಸ್ತನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸ್ತಕ್ಕಂಥನಾಗಿದ್ದೇನೆ, ಆತನಿಗೆ ಸಾಕ್ಷಿಯಾಗಿ ನಿಲ್ತಕ್ಕಂಥನಾಗಿದ್ದೇನೆ ಎಂಬುದಾಗಿ ತೀರ್ಮಾನಿಸುವಂತಹ ನಿನ್ನ ಮಕ್ಕಳಿಗೆ ನೀನು ಸಹಾಯ ಮಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ನಿನ್ನ ಬಲದಿಂದ ಅವರು ನಿನ್ನ ಗುಣಗಳನ್ನು ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದು ಈ ಲೋಕಕ್ಕೆ ಸಾಕ್ಷಿಗಳಾಗಿದ್ದು ನಿನ್ನ ಬರೋಣಕ್ಕೆ ಸಿದ್ಧ ಮಾಡಿಕೊಳ್ತಕ್ಕಂತಹ ನಿನ್ನ ಪ್ರತಿಯೊಬ್ಬರ ಮಕ್ಕಳನ್ನು ನೀನು ಆಶೀರ್ವಿಸಿ ನಿನ್ನ ಮುದ್ರೆಯನ್ನು ಒತ್ತಿ ನೀನೇ ನಡೆಸು ಆಶೀರ್ವಿಸು. ನಿನ್ನ ಹಸ್ತಕ್ಕೆ ಕೇಳುಗರನ್ನು ಒಪ್ಪಿಸಿಕೊಡ್ತಕ್ಕಂತೇನಾಗಿದ್ದೇನೆ ಸ್ವಾಮಿ, ನೀನೇ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. Peace.